ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/1/2025. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ನಿಮ್ಮ ಒಂದೊಂದು ಮಾತು ಬಹಳಷ್ಟು ಮಧುರವಾಗಿರಬೇಕು ಮತ್ತು ಫಸ್ಟ್ ಕ್ಲಾಸ್ ಆಗಿರಬೇಕು. ಹೇಗೆ ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ, ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಎಲ್ಲರಿಗೂ ಸುಖವನ್ನು ನೀಡಿ. ಇಂದಿನ ಪ್ರಶ್ನೆ ಆಗಿದೆ, ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ನೀಡಲು ಯುಕ್ತಿ ಏನಾಗಿದೆ? ಉತ್ತರ, ಯಾರೆಲ್ಲ ನಿಮ್ಮ ಮಿತ್ರ ಸಂಬಂಧಿಗಳಾಗಿದ್ದಾರೋ ಅವರ ಜೊತೆಗೆ ಬಹಳಷ್ಟು ನಮ್ರತೆಯಿಂದ ಪ್ರೇಮ ಭಾವನೆಯಿಂದ ಮುಗುಳ್ನಗುತ್ತ ಮಾತನಾಡಬೇಕು. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಅನ್ನುವ ಮಾತನ್ನು ಅವರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ನಾನೀಗ ನಿಮಗೆ ಸತ್ಯವನ್ನೇ ಹೇಳುತ್ತೇನೆ ಎಂದು ನಿಮ್ಮ ಸಂಬಂಧಿಗಳಿಗೆ ಹೇಳಿ, ಅನೇಕ ಜನ್ಮದಿಂದ ನೀವು ಭಕ್ತಿಯನ್ನು ಮಾಡಿದ್ದೀರಾ, ಈಗ ಜ್ಞಾನದ ಸಮಯ ಪ್ರಾರಂಭ ಆಗಿದೆ. ಯಾವಾಗ ಅವಕಾಶ ಸಿಗುತ್ತದೆಯೋ ಆಗ ಈ ರೀತಿ ಬಹಳಷ್ಟು ಯುಕ್ತಿಯಿಂದ ನಿಮ್ಮ ಸಂಬಂಧಿಗಳ ಜೊತೆಗೆ ಮಾತನಾಡಿ. ಕುಟುಂಬದವರ ಜೊತೆಗೆ ಪರಿವಾರದವರ ಜೊತೆಗೆ ಬಹಳಷ್ಟು ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿ. ಎಂದು ಯಾರಿಗೂ ದುಃಖವನ್ನು ಕೊಡಬೇಡಿ. ಇಂದಿನ ಗೀತೆಯಾಗಿದೆ, ಕೊನೆಗೂ ಆ ದಿನ ಇಂದು ಬಂತು. ಓಂ ಶಾಂತಿ. ಯಾವಾಗ ಯಾವುದಾದರೂ ಒಂದು ಗೀತೆಯನ್ನು ಹಾಕುತ್ತಾರೋ ಆಗ ಮಕ್ಕಳಾದ ನೀವು ನಿಮ್ಮ ಆಂತರ್ಯದಲ್ಲೇ ಆ ಗೀತೆಯ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು. ಸೆಕೆಂಡ್ನಲ್ಲಿ ಗೀತೆಯ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಈ ಬೇಹದ್ದಿನ ನಾಟಕ ಬಹಳ ದೊಡ್ಡ ಗಡಿಯಾರ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಹೇಗೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತದೆ, ಯಾರ ಬಗ್ಗೆ ಕೇಸ್ ನಡೆಯುತ್ತಿರುತ್ತದೆಯೋ ಅವರು ಹೇಳುತ್ತಾರೆ, ಯಾವಾಗ ನಮ್ಮ ಕೇಸ್ನ ತೀರ್ಪು ಬರುತ್ತದೆಯೋ, ಯಾವಾಗ ಕೇಸ್ನ ಬಗ್ಗೆ ವಿಚಾರಣೆಯನ್ನು ಮಾಡಲು ನಮ್ಮನ್ನು ಕರೆಸುತ್ತಾರೋ, ಯಾವಾಗ ನಮ್ಮ ಕೇಸ್ ಪೂರ್ಣ ಆಗುತ್ತದೆಯೋ ಎಂದು ಅವರು ವಿಚಾರವನ್ನು ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಾದ ನಿಮ್ಮ ಕೇಸ್ ಕೂಡ ಈಶ್ವರನ ಕೋರ್ಟ್ನಲ್ಲಿ ನಡೆಯುತ್ತಿದೆ. ನಿಮ್ಮ ಯಾವ ಕೇಸ್ ಈಶ್ವರನ ಕೋರ್ಟ್ನಲ್ಲಿ ನಡೆಯುತ್ತದೆ? ರಾವಣ ನಿಮ್ಮನ್ನು ಬಹಳಷ್ಟು ದುಃಖಿಯನ್ನಾಗಿ ಮಾಡಿದ್ದಾನೆ. ರಾವಣ ನಮಗೆ ದುಃಖವನ್ನು ಕೊಟ್ಟಿದ್ದಾನೆ ಎಂದು ಬಹಳ ದೊಡ್ಡ ಕೋರ್ಟ್ನಲ್ಲಿ ನೀವು ರಾವಣನ ಬಗ್ಗೆ ಕೇಸನ್ನು ಹಾಕುತ್ತೀರಾ. ಎಲ್ಲಾ ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬನ್ನಿ, ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು. ಅಂದ ಮೇಲೆ ಅವಶ್ಯವಾಗಿ ಒಂದು ದಿನ ನಿಮ್ಮ ಕೇಸ್ನ ಬಗ್ಗೆ ವಿಚಾರಣೆ ನಡೆಯುತ್ತದೆ ಮತ್ತು ನಿಮಗೆ ತೀರ್ಪು ಸಿಗುತ್ತದೆ. ಪರಮಾತ್ಮ ತಂದೆ ನಿಮ್ಮ ಕೇಸ್ನ ಬಗ್ಗೆ ಕೇಳಿಸಿಕೊಳ್ಳುತ್ತಾರೆ ಮತ್ತು ನಾಟಕದ ಅನುಸಾರ ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಬರುವಂತಹ ಮಾತಿನಲ್ಲಿ ಒಂದು ಸೆಕೆಂಡ್ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ. ಇದು ಬೇಹದ್ದಿನ ಗಡಿಯಾರ ಆಗಿದೆ. ಈ ಬೇಹದ್ದಿನ ಗಡಿಯಾರ ಎಷ್ಟೊಂದು ಎಕ್ಯುರೇಟ್ ಆಗಿ ನಡೆಯುತ್ತದೆ, ಅಂದರೆ ಕರೆಕ್ಟ್ ಆಗಿ ನಡೆಯುತ್ತದೆ. ಈ ಸಾಕಾರ ಜಗತ್ತಿನಲ್ಲಿ ನಿಮ್ಮ ಬಳಿ ಸಣ್ಣ ಸಣ್ಣ ಗಡಿಯಾರಗಳಿವೆ, ಆದರೆ ಆ ಗಡಿಯಾರಗಳು ಕರೆಕ್ಟ್ ಆಗಿ ಕಾರ್ಯವನ್ನು ಮಾಡುವುದಿಲ್ಲ, ಅಂದರೆ ಎಕ್ಯುರೇಟ್ ಆಗಿ ನಡೆಯುವುದಿಲ್ಲ. ಯಜ್ಞದ ಪ್ರತಿಯೊಂದು ಕಾರ್ಯ ಎಕ್ಯುರೇಟ್ ಆಗಿ ನಡೆಯಬೇಕು. ಪರಮಾತ್ಮ ತಂದೆ ಈ ಯಜ್ಞದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡಬೇಕು. ನಿಮ್ಮ ಬಳಿ ಇರುವಂತಹ ಗಡಿಯಾರ ಕೂಡ ಸರಿಯಾಗಿ ನಡೆಯಬೇಕು, ಎಕ್ಯುರೇಟ್ ಆಗಿರಬೇಕು. ಪರಮಾತ್ಮ ತಂದೆ ಬಹಳಷ್ಟು ಎಕ್ಯುರೇಟ್ ಆಗಿದ್ದಾರೆ, ಅಂದರೆ ಸರಿಯಾದ ಸಮಯದಲ್ಲೇ ಪರಮಾತ್ಮ ತಂದೆ ಎಲ್ಲಾ ಕಾರ್ಯವನ್ನು ಮಾಡುತ್ತಾರೆ. ಅಂದ ಮೇಲೆ ಈಶ್ವರನ ಕೋರ್ಟ್ನಲ್ಲಿ ನಿಮಗೆ ಕರೆಕ್ಟ್ ಆಗಿ ತೀರ್ಪು ಸಿಗುತ್ತದೆ. ಪ್ರತಿ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ಎಕ್ಯುರೇಟ್ ಆದ ಸಮಯದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ. ಅಂದ ಮೇಲೆ ಈಗ ಮಕ್ಕಳ ಬಗ್ಗೆ ವಿಚಾರಣೆ ನಡೆದಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ. ಈಗ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ? ಮೊದಲು ನಿಮಗೆ ಈ ಜ್ಞಾನ ಗೊತ್ತಿರಲಿಲ್ಲ. ದುಃಖವನ್ನು ಯಾರು ನೀಡುತ್ತಾರೆ ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ದ್ವಾಪರ ಯುಗದಿಂದ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಾಗಿದೆ, ಪರಮಾತ್ಮ ತಂದೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಾರೆ. ಇದು ಬೇಹದ್ದಿನ ರಾತ್ರಿಯ ಸಮಯ ಆಗಿದೆ. ಶಿವತಂದೆ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಇದು ಶ್ರೀಕೃಷ್ಣನ ಮಾತಂತೂ ಅಲ್ಲ. ಯಾವಾಗ ಘೋರವಾದ ಅಜ್ಞಾನದ ಅಂಧಕಾರದ ನಿದ್ದೆಯಲ್ಲಿ ಎಲ್ಲರೂ ಮಲಗಿರುತ್ತಾರೋ ಆಗ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಬರುತ್ತಾರೆ. ಅಂಧಕಾರದ ಸಮಯದಲ್ಲಿ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಹಗಲಿಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಏಕೆಂದರೆ ಈಗ ನೀವು ಪತಿತರಿಂದ ಪಾವನ ಆಗಬೇಕು. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಯಾವಾಗ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಬರುತ್ತಾರೋ ಆಗ ಕೋರ್ಟ್ನಲ್ಲಿ ನಿಮ್ಮ ಬಗ್ಗೆ ವಿಚಾರಣೆ ನಡೆಯುತ್ತದೆ ಮತ್ತು ನಿಮಗೆ ತೀರ್ಪು ಸಿಗುತ್ತದೆ. ಈಗ ನಿಮ್ಮ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಾನು ಬಂದಿದ್ದೇನೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಪಾವನ ಆಗಲು ಪರಮಾತ್ಮ ತಂದೆ ನಿಮಗೆ ಎಷ್ಟು ಸಹಜವಾದ ಉಪಾಯವನ್ನು ತಿಳಿಸಿದ್ದಾರೆ. ವರ್ತಮಾನ ಸಮಯದಲ್ಲಿ ನೋಡಿ, ವಿಜ್ಞಾನಿಗಳು ಎಷ್ಟು ತೀವ್ರಗತಿಯಿಂದ ಕಾರ್ಯವನ್ನು ಮಾಡುತ್ತಿದ್ದಾರೆ. ವಿಜ್ಞಾನಿಗಳು ನಿರ್ಮಾಣ ಮಾಡುತ್ತಿರುವಂತಹ ಆಟಮಿಕ್ ಬಾಂಬ್ ಮುಂತಾದದ್ದರ ಬಗ್ಗೆ ಜಗತ್ತಿನಲ್ಲಿ ಎಷ್ಟೊಂದು ಜಾಸ್ತಿ ಪ್ರಚಾರ ಇದೆ. ಈಗ ಮಕ್ಕಳಾದ ನೀವು ಶಾಂತಿಯ ಶಕ್ತಿಯಿಂದ ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಯೋಗಕ್ಕೆ ಶಾಂತಿ ಎಂದು ಕರೆಯಲಾಗುತ್ತದೆ, ಶಾಂತಿಗೆ ಯೋಗ ಎಂದು ಕರೆಯಲಾಗುತ್ತದೆ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಪರಮಾತ್ಮ ತಂದೆ, ನೀವು ಬನ್ನಿ, ನೀವು ಬಂದರೆ ನಾವು ಹೋಗಿ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡಬಹುದು ಎಂದು ಅಂದ ಮೇಲೆ, ಈಗ ಮಕ್ಕಳಾದ ನೀವು ಯೋಗದ ಶಕ್ತಿಯ ಮೂಲಕ, ಯೋಗ ಬಲದ ಮೂಲಕ ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಈಗ ಮಕ್ಕಳಾದ ನೀವು ಶಾಂತಿಯ ಶಕ್ತಿಯಿಂದ ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಶಾಂತಿಯ ಶಕ್ತಿಯನ್ನು ನೀವೀಗ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ವಿಜ್ಞಾನಿಗಳ ಮೂಲಕ ಸಂಪೂರ್ಣ ವಿನಾಶ ಆಗುತ್ತದೆ. ವಿಜ್ಞಾನದ ಶಕ್ತಿಯ ಮೂಲಕ ಸಂಪೂರ್ಣ ವಿನಾಶ ಆಗುತ್ತದೆ. ಶಾಂತಿಯ ಶಕ್ತಿಯ ಮೂಲಕ ಮಕ್ಕಳಾದ ನೀವು ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಶಾರೀರಿಕ ಶಕ್ತಿ ಉಳ್ಳಂತವರು ಎಂದು ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಪಾಯಿಂಟ್ಸ್ ಅನ್ನು ನೀವು ಪ್ರದರ್ಶನದಲ್ಲಿ ಬರೆಯಬೇಕು. ದೆಹಲಿಯಲ್ಲಿ ನೀವು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು, ಏಕೆಂದರೆ ದೆಹಲಿ ಸರ್ವರಿಗೂ ರಾಜಧಾನಿಯಾಗಿದೆ. ನಿಮ್ಮ ರಾಜಧಾನಿ ಕೂಡ ದೆಹಲಿಯೇ ಆಗಿರುತ್ತದೆ. ದೆಹಲಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಪಾಂಡವರ ಕೋಟೆಯಂತೂ ಇರುವುದಿಲ್ಲ. ಕೋಟೆಯನ್ನು ಯಾವಾಗ ಕಟ್ಟಲಾಗುತ್ತದೆ ಅಂದರೆ ಯಾವಾಗ ಶತ್ರುಗಳು ಆಕ್ರಮಣವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೋ ಆಗ ಕೋಟೆಯನ್ನು ಕಟ್ಟುತ್ತಾರೆ. ನಿಮಗೆ ಕೋಟೆ ಮುಂತಾದದರ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿದೆ, ನಾವು ಶಾಂತಿಯ ಶಕ್ತಿಯಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಜಗತ್ತಿನ ಜನರ ಬಳಿ ಕೃತಕವಾದ ಶಾಂತಿ ಇದೆ. ನಿಮ್ಮ ಶಾಂತಿ ಸತ್ಯವಾದ ಶಾಂತಿಯಾಗಿದೆ. ಜನರ ಶಾಂತಿ ಸ್ವಲ್ಪ ಸಮಯದ ಕ್ಷಣಿಕ ಶಾಂತಿಯಾಗಿದೆ. ನಿಮ್ಮ ಶಾಂತಿ ಸತ್ಯವಾದ ಶಾಂತಿಯಾಗಿದೆ. ಜ್ಞಾನದ ಬಲ ಅಂದರೆ ಜ್ಞಾನದ ಶಕ್ತಿ ಎಂದು ಕರೆಯಲಾಗುತ್ತದೆ. ಶಾಂತಿಯ ಬಲ ಅಂದರೆ ಶಾಂತಿಯ ಶಕ್ತಿ ಎಂದು ಕರೆಯಲಾಗುತ್ತದೆ. ನಾಲೆಜ್ ಅಂದರೆ ಶಿಕ್ಷಣ ಆಗಿದೆ. ಶಿಕ್ಷಣದ ಮೂಲಕ ಶಕ್ತಿ ಸಿಗುತ್ತದೆ. ಪೊಲೀಸ್ ಸೂಪರಿಡೆಂಟ್ ಆಗುತ್ತಾರೆ. ಪೊಲೀಸ್ ಸೂಪರಿಡೆಂಟ್ ಆದಂತವರ ಬಳಿ ಎಷ್ಟೊಂದು ಶಕ್ತಿ ಇರುತ್ತದೆ. ಅದೆಲ್ಲ ಶಾರೀರಿಕ ಮಾತಾಗಿದೆ, ದುಃಖವನ್ನು ನೀಡುವಂತಹ ಮಾತಾಗಿದೆ. ಇಲ್ಲಿ ನಿಮ್ಮ ಪ್ರತಿಯೊಂದು ಮಾತು ಆತ್ಮಿಕ ಮಾತಾಗಿದೆ. ಈಗ ನಿಮ್ಮ ಬಾಯಿಂದ ಯಾವ ಶಬ್ದ ಬರುತ್ತದೆಯೋ ಆ ಒಂದೊಂದು ಶಬ್ದ ಎಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು, ಎಷ್ಟು ಮಧುರವಾಗಿರಬೇಕು ಅಂದರೆ ಆ ಶಬ್ದವನ್ನು ಕೇಳಿದಂತವರಿಗೆ ಖುಷಿಯಾಗಿ ಬಿಡಬೇಕು. ಹೇಗೆ ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ, ಅದೇ ರೀತಿ ಮಕ್ಕಳಾದ ನೀವು ಕೂಡ ಎಲ್ಲರಿಗೂ ಸುಖವನ್ನೇ ಕೊಡಬೇಕು ಎಂದು ನಿಮ್ಮ ಕುಟುಂಬದವರಿಗೆ ಮತ್ತು ಪರಿವಾರದವರಿಗೆ ದುಃಖವನ್ನು ನೀಡಬಾರದು. ಕಾಯಿದೆಗನುಸಾರವಾಗಿ ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಬೇಕು. ದೊಡ್ಡವರ ಜೊತೆಗೆ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು. ನಿಮ್ಮ ಬಾಯಿಂದ ಬಹಳಷ್ಟು ಮಧುರವಾದ ಫಸ್ಟ್ ಕ್ಲಾಸ್ ಆದ ಶಬ್ದವೇ ಬರಬೇಕು. ಆ ಶಬ್ದವನ್ನು ಕೇಳಿ ಎಲ್ಲರೂ ಖುಷಿ ಪಡಬೇಕು, ಎಲ್ಲರಿಗೂ ತಿಳಿಸಬೇಕು. ಶಿವತಂದೆ ಹೇಳುತ್ತಾರೆ, ಮನ್ ಮನಾಭವ, ನಾನು ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ಎಂದು ಶಿವತಂದೆ ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬಹಳಷ್ಟು ಪ್ರೀತಿಯಿಂದ ಎಲ್ಲರ ಜೊತೆಗೂ ನೀವೀಗ ಮಾತನಾಡಬೇಕು. ಯಾರಾದರೂ ಬಹಳಷ್ಟು ವಯಸ್ಸಾದಂತಹ ಸಹೋದರರಾಗಿದ್ದರೆ, ದೊಡ್ಡ ಸಹೋದರರಾಗಿದ್ದರೆ ಅವರಿಗೆ ಅಜ್ಜ ಎಂದು ಕರೆದು ಅವರ ಜೊತೆಗೆ ಮಾತನಾಡಬೇಕು. ಅಜ್ಜ ನೀವು ಕೇಳಿ, ಶಿವತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು. ಯಾವ ಶಿವತಂದೆಗೆ ರುದ್ರ ಎಂದು ಕರೆಯುತ್ತೇವೋ ಆ ಶಿವತಂದೆ ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತಾರೆ. ಶ್ರೀಕೃಷ್ಣ ಜ್ಞಾನ ಯಜ್ಞ ಅನ್ನುವ ಶಬ್ದವನ್ನು ಎಂದೂ ಕೇಳಿಲ್ಲ, ರುದ್ರ ಜ್ಞಾನ ಯಜ್ಞ ಎಂದು ಹೇಳುತ್ತಾರೆ ತಾನೆ. ರುದ್ರ ಆದಂತಹ ಶಿವತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ, ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ. ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪರಮಾತ್ಮ ತಂದೆಯ ಮೂಲಕ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ನೀವು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಗವಾನ್ ವಾಚ್, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು. ಏಕೆಂದರೆ ಈಗ ಎಲ್ಲರದ್ದು ಅಂತಿಮ ಗಳಿಗೆ ಆಗಿದೆ. ಈಗ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಸಾಯುವ ಸಮಯದಲ್ಲಿ ಮನುಷ್ಯರು ಹೇಳುತ್ತಾರೆ, ಈಶ್ವರ ತಂದೆಯನ್ನು ನೆನಪು ಮಾಡಿ ಎಂದು. ಇಲ್ಲಿ ಸ್ವಯಂ ಈಶ್ವರ ತಂದೆ ಹೇಳುತ್ತಾರೆ, ಸಾವು ನಿಮ್ಮ ಸಮ್ಮುಖದಲ್ಲೇ ನಿಂತಿದೆ ಎಂದು. ಯಾರೂ ಕೂಡ ಈ ಸಾವಿನಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ಭಸ್ಮ ಆಗಿ ಬಿಡುತ್ತದೆ. ಈ ನೆನಪಿಗೆ ಅಗ್ನಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಗ್ಯಾರಂಟಿಯನ್ನು ನೀಡುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು, ಪಾವನ ಆಗಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಪಾಪದ ಹೊರೆ ತಲೆಯ ಮೇಲೆ ಜಾಸ್ತಿಯಾಗುತ್ತಾ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತಾ ಆತ್ಮ 9 ಕ್ಯಾರೆಟ್ನ ಚಿನ್ನ ಆಗಿದೆ. ಯಾವಾಗ ಚಿನ್ನ 9 ಕ್ಯಾರೆಟ್ನ ಚಿನ್ನ ಆಗುತ್ತದೆಯೋ ಆಗ ಅದಕ್ಕೆ ಮೃದುವಾದ ಚಿನ್ನ ಎಂದು ಕರೆಯಲಾಗುತ್ತದೆ. ಈಗ ಪುನಃ 24 ಕ್ಯಾರೆಟ್ನ ಚಿನ್ನ ಆಗಬೇಕು. ಆತ್ಮ ಸಂಪೂರ್ಣ ಪವಿತ್ರ ಆಗುವುದು ಹೇಗೆ? ಪವಿತ್ರ ಆತ್ಮಕ್ಕೆ ಪವಿತ್ರವಾದ ಶರೀರ ಪ್ರಾಪ್ತಿಯಾಗುತ್ತದೆ. ಪವಿತ್ರ ಆತ್ಮಕ್ಕೆ ಪವಿತ್ರ ಶರೀರ ಅನ್ನುವ ಆಭರಣ ಪ್ರಾಪ್ತಿಯಾಗುತ್ತದೆ. ಯಾವುದೇ ಮಿತ್ರ ಸಂಬಂಧಿಗಳಿರಬಹುದು, ಆ ಮಿತ್ರ ಸಂಬಂಧಿಗಳ ಜೊತೆಗೆ ಬಹಳಷ್ಟು ನಮ್ರತೆಯಿಂದ, ಪ್ರೇಮ ಭಾವನೆಯಿಂದ ಮುಗುಳ್ನಗುತ್ತಾ ನೀವು ಮಾತನಾಡಬೇಕು. ಆ ಮಿತ್ರ ಸಂಬಂಧಿಗಳಿಗೆ ನೀವು ತಿಳಿಸಬೇಕು, ಈಗ ಇದು ಅದೇ ಮಹಾಭಾರತದ ಯುದ್ಧದ ಸಮಯ ಆಗಿದೆ. ಪರಮಾತ್ಮ ತಂದೆ ಈಗ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನ ಬೇರೆ ಯಾವ ಸ್ಥಾನದಲ್ಲೂ ಎಂದೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ನಾನೀಗ ನಿಮಗೆ ಸತ್ಯವನ್ನೇ ಹೇಳುತ್ತಿದ್ದೇನೆ. ನೀವು ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡಿದ್ದೀರಾ. ಈಗ ಜ್ಞಾನದ ಸಮಯ ಪ್ರಾರಂಭ ಆಗುತ್ತದೆ. ಭಕ್ತಿಯ ಸಮಯ ರಾತ್ರಿಯ ಸಮಯ ಆಗಿದೆ, ಜ್ಞಾನದ ಸಮಯ ಹಗಲಿನ ಸಮಯ ಆಗಿದೆ. ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಈ ರೀತಿ ಯುಕ್ತಿಯಿಂದ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡಬೇಕು. ಯಾವಾಗ ಯಾವುದಾದರೂ ಅವಕಾಶ ಸಿಗುತ್ತದೆಯೋ ಆಗ ಜ್ಞಾನದ ಬಾಣವನ್ನು ಹೊಡೆಯಬೇಕು. ಜ್ಞಾನವನ್ನು ಹೇಳಲು ಯಾವಾಗ ಅವಕಾಶ ಸಿಗುತ್ತದೆಯೋ ಆಗ ಜ್ಞಾನದ ಬಾಣವನ್ನು ಹೊಡೆಯಬೇಕು. ಅಂದ ಮೇಲೆ ಸಮಯವನ್ನು ನೋಡಬೇಕು, ಅವಕಾಶವನ್ನು ನೋಡಬೇಕು. ಜ್ಞಾನವನ್ನು ನೀಡುವುದಕ್ಕೋಸ್ಕರ ನಿಮಗೆ ಬಹಳಷ್ಟು ಒಳ್ಳೆಯ ಯುಕ್ತಿ ಗೊತ್ತಿರಬೇಕು. ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸುವುದು ಎಂದು ಎಲ್ಲರಿಗೂ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಪವಿತ್ರತೆ ಬಹಳ ಒಳ್ಳೆಯ ಗುಣ ಆಗಿದೆ. ಈ ಲಕ್ಷ್ಮೀನಾರಾಯಣರು ನಮ್ಮೆಲ್ಲರಿಗಿಂತ ದೊಡ್ಡವರಾಗಿದ್ದಾರೆ ಮತ್ತು ಎಲ್ಲರಿಗಿಂತ ಹೆಚ್ಚು ಪೂಜ್ಯರಾಗಿದ್ದಾರೆ. ಪೂಜ್ಯರಾದಂತಹ ಪಾವನರಾದಂತಹ ಲಕ್ಷ್ಮೀನಾರಾಯಣರೇ ಪುನಃ ಪೂಜಾರಿಗಳು ಪತಿತರಾಗಿದ್ದಾರೆ. ಪತಿತರು ಕುಳಿತು ಪಾವನ ದೇವತೆಗಳ ಪೂಜೆಯನ್ನು ಮಾಡುವುದು ಶೋಭಿಸುವುದಿಲ್ಲ. ಕೆಲವರು ಪತಿತರನ್ನು ನೋಡಿ ಬಹಳಷ್ಟು ದೂರಕ್ಕೆ ಓಡಿ ಹೋಗುತ್ತಾರೆ. ವಲ್ಲಭಾಚಾರಿ ಎಂದು ಯಾರಿಗೂ ಕಾಲನ್ನು ಮುಟ್ಟಲು ಬಿಡುತ್ತಿರಲಿಲ್ಲ, ಕಾಲಿಗೆ ನಮಸ್ಕಾರವನ್ನು ಮಾಡಲು ಬಿಡುತ್ತಿರಲಿಲ್ಲ. ವಲ್ಲಭಾಚಾರಿ ತಿಳಿದುಕೊಂಡಿದ್ದರು ಇವರೆಲ್ಲರೂ ಚೀಚಿ ಮನುಷ್ಯರಾಗಿದ್ದಾರೆ ಎಂದು. ಮಂದಿರದಲ್ಲಿ ಸದಾ ಬ್ರಾಹ್ಮಣರು ಮಾತ್ರ ಮೂರ್ತಿಯನ್ನು ಮುಟ್ಟಬಹುದು. ಮಂದಿರದಲ್ಲಿ ಮೂರ್ತಿಯನ್ನು ಮುಟ್ಟಲು ಬ್ರಾಹ್ಮಣರಿಗೆ ಮಾತ್ರ ಅವಕಾಶ ಇರುತ್ತದೆ. ಶೂದ್ರ ಮನುಷ್ಯರು ಮಂದಿರದ ಒಳಗಡೆ ಹೋಗಿ ಮೂರ್ತಿಯನ್ನು ಮುಟ್ಟಲು ಅವರಿಗೆ ಅವಕಾಶ ಇಲ್ಲ. ಜಗತ್ತಿನ ಲೌಕಿಕ ಬ್ರಾಹ್ಮಣರು ದೇವತಾ ಮೂರ್ತಿಗೆ ಸ್ನಾನ ಮುಂತಾದದ್ದನ್ನು ಮಾಡಿಸುತ್ತಾರೆ. ಬೇರೆ ಯಾರಿಗೂ ಅವರು ಮಂದಿರದ ಒಳಗಡೆ ಹೋಗಲು ಅವಕಾಶವನ್ನು ನೀಡುವುದಿಲ್ಲ. ಅಂದ ಮೇಲೆ ಶೂದ್ರರಿಗೂ ಮತ್ತು ಬ್ರಾಹ್ಮಣರಿಗೂ ಅಂತರ ಅಂತೂ ಇದೆ ತಾನೆ. ಈಗ ಆ ಬ್ರಾಹ್ಮಣರು ಕುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ, ನೀವು ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ನೀವು ಆ ಬ್ರಾಹ್ಮಣರಿಗೂ ಕೂಡ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು. ಬ್ರಾಹ್ಮಣರಲ್ಲಿ 2 ಪ್ರಕಾರದ ಬ್ರಾಹ್ಮಣರಿರುತ್ತಾರೆ. 1ನೇ ಪ್ರಕಾರದ ಬ್ರಾಹ್ಮಣರು ಅಂದರೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು. 2ನೇ ಪ್ರಕಾರದ ಬ್ರಾಹ್ಮಣರು ಅಂದರೆ ಕುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರಾದ ನಾವು ಸರ್ವಶ್ರೇಷ್ಠ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾಗಿದ್ದೇವೆ. ಯಜ್ಞವನ್ನು ರಚನೆ ಮಾಡಿದಾಗ ಯಜ್ಞವನ್ನು ನೋಡಿಕೊಳ್ಳಲು ಬ್ರಾಹ್ಮಣರನ್ನು ಫಿಕ್ಸ್ ಮಾಡಲಾಗುತ್ತದೆ. ಅದೇ ರೀತಿ ಇದು ಪುನಃ ಜ್ಞಾನ ಯಜ್ಞ ಆಗಿದೆ. ಬ್ರಾಹ್ಮಣರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಬ್ರಾಹ್ಮಣರೇ ಪುನಃ ದೇವತೆಗಳಾಗುತ್ತಾರೆ. ವರ್ಣದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಯಾರೆಲ್ಲ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರಿಗೆ ಸದಾ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರುತ್ತದೆ. ಎಲ್ಲಿ ಪ್ರದರ್ಶನ ನಡೆಯುತ್ತದೆಯೋ ಅಲ್ಲಿ ತಕ್ಷಣ ಸೇವೆಗೋಸ್ಕರ ಸೇವಾದಾರಿ ಮಕ್ಕಳು ಓಡಿ ಹೋಗುತ್ತಾರೆ. ನಾನು ಹೋಗಿ ಇಂತಿಂತಹ ಜ್ಞಾನದ ಪಾಯಿಂಟ್ ಬಗ್ಗೆ ತಿಳಿಸಬೇಕು ಎಂದು ಸೇವಾದಾರಿಗಳು ಪ್ರದರ್ಶನಕ್ಕೆ ಹೋಗುತ್ತಾರೆ. ಪ್ರದರ್ಶನ ಅಂದರೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುವಂತಹ ವಿಹಂಗ ಮಾರ್ಗ ಆಗಿದೆ. ಪ್ರದರ್ಶನದಲ್ಲಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುವಂತಹ ವಿಹಂಗ ಮಾರ್ಗದ ಸೇವೆ ನಡೆಯುತ್ತದೆ. ಪ್ರದರ್ಶನದಲ್ಲಿ ತಮ್ಮಷ್ಟಕ್ಕೆ ತಾವೇ ಬಹಳಷ್ಟು ಜನ ಜ್ಞಾನವನ್ನು ಕೇಳಲು ಬರುತ್ತಾರೆ. ಅಂದ ಮೇಲೆ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವಂತವರು ಬಹಳ ಒಳ್ಳೆಯವರಾಗಿರಬೇಕು. ಒಂದು ವೇಳೆ ಯಾರಾದರೂ ಸಂಪೂರ್ಣ ಜ್ಞಾನವನ್ನು ತಿಳಿಸದೇ ಇದ್ದರೆ ಈ ಬ್ರಹ್ಮಾ ಕುಮಾರಿಯರ ಬಳಿ ಜ್ಞಾನವೇ ಇಲ್ಲ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಆಗ ನೀವು ಡಿಸ್ಸರ್ವಿಸ್ ಅನ್ನು ಮಾಡಿದಂತೆ ಆಗುತ್ತದೆ. ಪ್ರದರ್ಶನದಲ್ಲಿ ಒಬ್ಬರು ಬಹಳಷ್ಟು ಆಕ್ಟಿವ್ ಆದಂತವರು ಇರಬೇಕು. ಅವರು ಎಲ್ಲಾ ಗೈಡ್ಗಳು ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೋಡುತ್ತಿರಬೇಕು. ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ಅವರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಆ ಬಹಳಷ್ಟು ಆಕ್ಟಿವ್ ಆದಂತವರು ಒಳ್ಳೆಯ ಜ್ಞಾನಿಗಳನ್ನೇ ಕಳಿಸಬೇಕು. ಯಾರು ಕಡಿಮೆ ಜ್ಞಾನವನ್ನು ತಿಳಿಸುತ್ತಾರೋ ಅಂತವರನ್ನು ದೊಡ್ಡ ವ್ಯಕ್ತಿಗಳು ಬಂದಾಗ ಅಲ್ಲಿಂದ ಸರಿಸಿ ಬಿಡಬೇಕು. ಅಂದರೆ ದೊಡ್ಡ ವ್ಯಕ್ತಿಗಳಿಗೆ ಕಡಿಮೆ ಜ್ಞಾನ ಗೊತ್ತಿರುವಂತವರು ಜ್ಞಾನವನ್ನು ತಿಳಿಸಲು ನೀವು ಬಿಡಬಾರದು. ಪ್ರದರ್ಶನದಲ್ಲಿ ಸೂಪರ್ವೈಸ್ ಮಾಡುವಂತವರು ಬಹಳ ಒಳ್ಳೆಯವರಾಗಿರಬೇಕು. ಅಂದರೆ ಬಹಳಷ್ಟು ಬುದ್ಧಿವಂತರಾಗಿರಬೇಕು. ನೀವು ಮಹಾತ್ಮರನ್ನು ಕೂಡ ಪ್ರದರ್ಶನಕ್ಕೆ ಕರೆಸಬೇಕು. ನೀವು ಕೇವಲ ಎಲ್ಲರಿಗೂ ತಿಳಿಸುತ್ತೀರಾ, ಪರಮಾತ್ಮ ತಂದೆ ಈ ರೀತಿ ತಿಳಿಸುತ್ತಿದ್ದಾರೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ, ಸರ್ವಶ್ರೇಷ್ಠ ಆದಂತಹ ಭಗವಂತ ರಚಯಿತ ಆಗಿದ್ದಾರೆ, ಇನ್ನು ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆ ಆಗಿದೆ. ಆಸ್ತಿ ತಂದೆಯ ಮೂಲಕ ಸಿಗುತ್ತದೆ. ಸೋದರರಿಂದ ಸೋದರರಿಗೆ ಯಾವ ಆಸ್ತಿ ಸಿಗುತ್ತದೆ? ಸುಖಧಾಮದ ಆಸ್ತಿಯನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಆಸ್ತಿಯನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಸ್ವಯಂ ಬಂದು ಚಿನ್ನದ ಯುಗವನ್ನು ನಿರ್ಮಾಣ ಮಾಡುತ್ತಾರೆ. ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಆದರೆ ಶಿವತಂದೆ ಏನನ್ನು ಮಾಡುತ್ತಾರೆ ಅನ್ನುವುದನ್ನು ಎಲ್ಲಾ ಮನುಷ್ಯರು ಮರೆತು ಬಿಟ್ಟಿದ್ದಾರೆ. ಶಿವತಂದೆ ಬಂದು ರಾಜ್ಯೋಗವನ್ನು ಕಲಿಸಿ ಆಸ್ತಿಯನ್ನು ನೀಡುತ್ತಾರೆ. 5000 ವರ್ಷದ ಮೊದಲು ಕೂಡ ಭಾರತ ಸ್ವರ್ಗ ಆಗಿತ್ತು. ಇಲ್ಲಿ ಲಕ್ಷಾಂತರ ವರ್ಷದ ಮಾತು ಇಲ್ಲ. ತಿಥಿ ತಾರೀಖ್ ಎಲ್ಲವೂ ಇದೆ. ಅಂದ ಮೇಲೆ ಈ 5000 ವರ್ಷದ ನಾಟಕ ಚಕ್ರವನ್ನು ಯಾರು ಖಂಡನೆ ಮಾಡಲು ಸಾಧ್ಯ ಇಲ್ಲ. ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಅರ್ಧ ಅರ್ಧ ಸಮಯ ಇರಬೇಕು. ಸತ್ಯುಗದ ಆಯಸ್ಸನ್ನು ಜಗತ್ತಿನ ಜನ ಲಕ್ಷಾಂತರ ವರ್ಷ ಎಂದು ಹೇಳುವ ಕಾರಣ ಅವರಿಗೆ ಯಾವುದೇ ಪ್ರಕಾರದ ಲೆಕ್ಕ ಗೊತ್ತಾಗುವುದಿಲ್ಲ. ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಆದ್ದರಿಂದ ಸೃಷ್ಟಿ ನಾಟಕ ಚಕ್ರದ ಆಯಸ್ಸನ್ನು ಲೆಕ್ಕ ಮಾಡಲು ಅವರಿಗೆ ಸಾಧ್ಯ ಆಗುತ್ತಿಲ್ಲ. ಸ್ವಸ್ತಿಕ್ನಲ್ಲಿ ಸಂಪೂರ್ಣವಾಗಿ 4 ಭಾಗ ಇರುತ್ತದೆ. 1250 ವರ್ಷ ಪ್ರತಿ ಯುಗಕ್ಕೂ ಸರಿಯಾಗಿ ಹಂಚಲಾಗಿದೆ. ಅಂದರೆ ಪ್ರತಿಯೊಂದು ಯುಗದ ಆಯಸ್ಸು 1250 ವರ್ಷ ಆಗಿದೆ. 5000 ವರ್ಷದ ನಾಟಕ ಚಕ್ರವನ್ನು ಈ ರೀತಿ ಲೆಕ್ಕ ಮಾಡಲಾಗುತ್ತದೆ ತಾನೇ? ಜಗತ್ತಿನ ಜನರಿಗೆ ಯಾವ ಲೆಕ್ಕದ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಆದ್ದರಿಂದ ಈ ಸಮಯದ ಮನುಷ್ಯರಿಗೆ ಕವಡೆಯ ಸಮಾನ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಪತಿತ ಮನುಷ್ಯರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ಪತಿತ ಮನುಷ್ಯರಿಗೆ ಜ್ಞಾನವನ್ನು ನೀಡಿ ಅವರನ್ನೇ ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಜ್ಞಾನರತ್ನದಿಂದ ಶೃಂಗಾರ ಮಾಡುತ್ತಾರೆ. ಪುನಃ ನೋಡಿ, ನೀವು ಎಷ್ಟೊಂದು ಕನಿಷ್ಠರಿಂದ ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ. ನಿಮ್ಮ ಗುರಿ ಉದ್ದೇಶ ಏನಾಗಿದೆ? ಭಾರತ ಎಷ್ಟು ಶ್ರೇಷ್ಠ ಕಿರೀಟಧಾರಿಯಾಗಿತ್ತು ಅನ್ನುವ ಮಾತನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಮುಸಲ್ಮಾನರು ಮುಂತಾದವರು ಸೋಮನಾಥನ ಮಂದಿರವನ್ನು ಎಷ್ಟೋ ಬಾರಿ ಲೂಟಿ ಮಾಡಿಕೊಂಡು ಹೋಗಿ ಆ ಮಂದಿರದಲ್ಲಿ ಇದ್ದಂತಹ ವಜ್ರವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮಸೀದಿಯನ್ನು ಶೃಂಗಾರ ಮಾಡಿದ್ದಾರೆ. ಈಗ ಯಾರೂ ಕೂಡ ಸೋಮನಾಥನ ಮಂದಿರದಲ್ಲಿ ಇದ್ದಂತಹ ವಜ್ರ ಮತ್ತು ಆಭರಣದ ಬೆಲೆಯನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಮಣಿಗಳು ರಾಜರ ಕಿರೀಟದಲ್ಲಿ ಇರುತ್ತಿತ್ತು. ಕೆಲವು ರಾಜರ ಕಿರೀಟದಲ್ಲಿ 1 ಕೋಟಿ ರೂಪಾಯಿನ ಮಣಿ ಇರುತ್ತಿತ್ತು. ಇನ್ನು ಕೆಲವು ರಾಜರ ಕಿರೀಟದಲ್ಲಿ 5 ಕೋಟಿ ರೂಪಾಯಿನ ಮಣಿ ಇರುತ್ತಿತ್ತು. ವರ್ತಮಾನ ಸಮಯದಲ್ಲಿ ಎಲ್ಲವನ್ನೂ ಕೂಡ ಕೃತಕ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ವರ್ತಮಾನ ಸಮಯದಲ್ಲಿ ಆರ್ಟಿಫಿಷಿಯಲ್ ಆದಂತಹ ವಜ್ರ ಮತ್ತು ಆರ್ಟಿಫಿಷಿಯಲ್ ಆದಂತಹ ಆಭರಣವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಈ ಜಗತ್ತಿನಲ್ಲಿ ಎಲ್ಲವೂ ಆರ್ಟಿಫಿಷಿಯಲ್ ಆಗಿದೆ. ಅಂದರೆ ಈ ಜಗತ್ತಿನಲ್ಲಿ ಕೃತಕವಾದಂತಹ ಒಂದು ಪೈಸೆಯ ಸುಖ ಇದೆ, ಇನ್ನು ಉಳಿದಿದ್ದೆಲ್ಲ ದುಃಖ ಆಗಿದೆ. ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ, ಈ ಕಲಿಯುಗದ ಸುಖ ಕಾಗವಿಷ್ಠಾ ಸಮಾನ ಸುಖ ಆಗಿದೆ. ಆದ್ದರಿಂದ ಸನ್ಯಾಸಿಗಳು ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ. ಆದರೆ ಈಗ ಆ ಸನ್ಯಾಸಿಗಳೂ ಕೂಡ ತಮೋ ಪ್ರಧಾನ ಆಗಿದ್ದಾರೆ. ಸನ್ಯಾಸಿಗಳು ತಮೋ ಪ್ರಧಾನ ಆಗಿರುವ ಕಾರಣ ಕಾಡಿನಿಂದ ಪುನಃ ವಾಪಸ್ ನಗರದ ಒಳಗಡೆ ಬಂದು ಬಿಟ್ಟಿದ್ದಾರೆ. ಆದರೆ ಈಗ ಆ ಸನ್ಯಾಸಿಗಳಿಗೆ ನೀವು ಕಾಡಿನಲ್ಲೇ ಇರಬೇಕು ಎಂದು ಯಾರು ಹೇಳಲು ಸಾಧ್ಯ? ಸನ್ಯಾಸಿಗಳಿಗೆ ಬುದ್ಧಿ ಮಾತನ್ನು ಹೇಳಲು ಈಗ ರಾಜಾರಾಣಿಯಂತೂ ಇಲ್ಲ. ಈಗಿರುವಂತಹ ವ್ಯಕ್ತಿಗಳ ಮಾತನ್ನು ಸನ್ಯಾಸಿಗಳು ಸ್ವೀಕಾರ ಮಾಡುವುದಿಲ್ಲ. ಅಂದ ಮೇಲೆ ಎಲ್ಲರೂ ಹೇಳುತ್ತಾರೆ, ಎಲ್ಲರದ್ದು ತಮ್ಮದೇ ಆದ ಮತ ಆಗಿದೆ, ಯಾರು ಏನನ್ನು ಬೇಕಾದರೂ ಮಾಡಬಹುದು ಎಂದು ಎಲ್ಲರೂ ಹೇಳುತ್ತಾರೆ. ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ. ಇದು ಸಂಕಲ್ಪದ ಸೃಷ್ಟಿಯಾಗಿದೆ ತಾನೇ? ಸಂಕಲ್ಪದ ಮೂಲಕ ಸೃಷ್ಟಿ ನಿರ್ಮಾಣ ಆಗುತ್ತದೆ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಮೂಲಕ ಗುಪ್ತ ರೂಪದಲ್ಲಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ನೀವು ಎಷ್ಟೊಂದು ಸುಖವನ್ನು ಅನುಭವ ಮಾಡುತ್ತೀರಾ? ಯಾವಾಗ ನಂತರ ಅನ್ಯ ಧರ್ಮದವರ ಸಂಖ್ಯೆ ವೃದ್ಧಿ ಆಗುತ್ತದೆಯೋ ಆಗ ಯುದ್ಧ ಕಿರಿಕಿರಿ ಪ್ರಾರಂಭ ಆಗುತ್ತದೆ. ಈ ಸೃಷ್ಟಿಯ ಮುಕ್ಕಾಲು ಸಮಯದವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ? ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅನ್ಯ ಧರ್ಮ ಸ್ಥಾಪಕರು ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ. ಅನ್ಯ ಧರ್ಮ ಸ್ಥಾಪಕರು ಸದ್ಗತಿಯನ್ನು ನೀಡುವುದಿಲ್ಲ. ಅವರು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ಅಂತ್ಯದಲ್ಲಿ ಅವರು ತಮೋ ಪ್ರಧಾನರಾಗುತ್ತಾರೋ ಆಗ ಪುನಃ ಪರಮಾತ್ಮ ತಂದೆ ಎಲ್ಲರನ್ನು ಸತೋ ಪ್ರಧಾನ ಮಾಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಿಮ್ಮ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಮನುಷ್ಯರು ಬರುತ್ತಾರೆ, ಆದರೆ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ ಇಂಥವರು ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆ ಬಂದಿದ್ದಾರೆ, ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಿದ್ದಾರೆ ಎಂದು ಅವರಿಗೆ ಅರ್ಥ ಆಗಿದ್ದರೆ ಅದೇ ಸಮಯದಲ್ಲೇ ಅವರಿಗೆ ಜ್ಞಾನದ ನಶೆ ಏರಿಬಿಡುತ್ತಿತ್ತು. ತಕ್ಷಣ ಅವರು ಟಿಕೆಟ್ ಅನ್ನು ತೆಗೆದುಕೊಂಡು ಟ್ರೈನ್ನ ಮೂಲಕ ಪರಮಾತ್ಮ ತಂದೆಯ ಬಳಿ ಓಡಿ ಬರುತ್ತಿದ್ದರು. ಆದರೆ ಬ್ರಾಹ್ಮಣಿಯರ ಮೂಲಕ ಅವಶ್ಯವಾಗಿ ಅನುಮತಿಯ ಪತ್ರವನ್ನೂ ಕೂಡ ತೆಗೆದುಕೊಂಡು ಬರಬೇಕು. ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಬರುವಾಗ ಬ್ರಾಹ್ಮಣಿಯರ ಮೂಲಕ ಲೆಟರ್ ಅನ್ನು ತೆಗೆದುಕೊಂಡು ಬರಬೇಕು. ಪರಮಾತ್ಮ ತಂದೆಯ ಪರಿಚಯ ಅರ್ಥ ಆದರೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡದೆ ಹಾಗೆ ಇರಲು ಆ ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ. ತಂದೆಯ ಪರಿಚಯ ಸಿಕ್ಕ ನಂತರ ತಕ್ಷಣ ನಶೆ ಏರಿಬಿಡುತ್ತದೆ. ಯಾರಿಗೆ ನಶೆ ಏರಿದೆಯೋ ಅವರು ಆಂತರ್ಯದಲ್ಲೇ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಅವರ ಬುದ್ಧಿ ಮಿತ್ರ ಸಂಬಂಧಿಗಳ ಕಡೆ ಎಂದೂ ಅಲೆದಾಡುವುದಿಲ್ಲ. ಆದರೆ ಅನೇಕರ ಬುದ್ಧಿ ಮಿತ್ರ ಸಂಬಂಧಿಗಳಲ್ಲಿ ಅಲೆದಾಡುತ್ತಿರುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಹೇಗೆ ಆಫೀಸ್ನಿಂದ ನೀವು ರಜೆಯನ್ನು ತೆಗೆದುಕೊಳ್ಳುತ್ತೀರಾ, ಅದೇ ರೀತಿ ಉದ್ಯೋಗ ವ್ಯವಹಾರದಿಂದ ಕೂಡ ರಜೆಯನ್ನು ತೆಗೆದುಕೊಂಡು ಒಂದು ದಿನ ಎರಡು ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು. ಗಳಿಗೆ ಗಳಿಗೆಗೂ ನೆನಪಿನಲ್ಲಿ ಕುಳಿತುಕೊಳ್ಳುವುದಕ್ಕೋಸ್ಕರ ಇಡೀ ದಿನ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು. ಇಡೀ ದಿನ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡರೆ ನಿಮ್ಮ ಖಾತೆಯಲ್ಲಿ ಎಷ್ಟೊಂದು ಪುಣ್ಯ ಜಮಾ ಆಗುತ್ತದೆ, ವಿಕರ್ಮ ಕೂಡ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಸತೋ ಪ್ರಧಾನರಾಗಬೇಕು. ಇಡೀ ದಿನ ಯಾರು ಸಂಪೂರ್ಣವಾಗಿ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ. ಮಾಯೆ ಅವಶ್ಯವಾಗಿ ವಿಘ್ನವನ್ನು ಹಾಕುತ್ತದೆ, ಆದರೂ ಕೂಡ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ನೀವು ವಿಜಯವನ್ನು ಪಡೆದುಕೊಳ್ಳಬಹುದು. ಇಂದು ಇಡೀ ದಿನ ಹೂದೋಟದಲ್ಲಿ ಕುಳಿತು ನಾನು ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಹೂದೋಟದಲ್ಲಿ ಕುಳಿತುಕೊಳ್ಳಬೇಕು. ಗಾರ್ಡನ್ನಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಊಟವನ್ನು ಮಾಡುವ ಸಮಯದಲ್ಲಿ ನಾನು ಶಿವತಂದೆಯ ನೆನಪಿನಲ್ಲೇ ಕುಳಿತುಕೊಳ್ಳುತ್ತೇನೆ ಎಂದು ಶಿವತಂದೆಯ ನೆನಪಿನಲ್ಲೇ ಊಟವನ್ನು ಮಾಡಬೇಕು. ತಂದೆಯ ನೆನಪಿನಲ್ಲಿ ಊಟವನ್ನು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಈಗ ನಾವು ಅವಶ್ಯವಾಗಿ ಪಾವನರಾಗಬೇಕು, ಅಂದ ಮೇಲೆ ಪರಿಶ್ರಮವನ್ನು ಪಡಬೇಕು, ಅನ್ಯರಿಗೂ ಕೂಡ ಮಾರ್ಗವನ್ನು ತೋರಿಸಬೇಕು. ಬ್ಯಾಡ್ಜ್ ಬಹಳ ಒಳ್ಳೆಯ ವಸ್ತುವಾಗಿದೆ. ದಾರಿಯಲ್ಲಿ ಹೋಗುವಾಗ ನೀವು ಪರಸ್ಪರ ಜ್ಞಾನದ ಬಗ್ಗೆ ಮಾತನಾಡುತ್ತಿದ್ದರೆ ನಿಮ್ಮ ಮಾತನ್ನು ಕೇಳಿ ಅನೇಕರು ಬಂದು ಜ್ಞಾನವನ್ನು ಕೇಳಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಕೇವಲ ತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶ ಸಿಕ್ಕರೆ ಸಾಕು. ನಂತರ ನೀವು ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವಂತಹ ಜವಾಬ್ದಾರಿಯಿಂದ ಮುಕ್ತ ಆದಂತೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಲುಪಿಸಿದ ನಂತರ ನೀವು ತಂದೆಯ ಸಂದೇಶವನ್ನು ನೀಡುವಂತಹ ಜವಾಬ್ದಾರಿಯಿಂದ ಮುಕ್ತ ಆದಂತೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸಾರ. ಫಸ್ಟ್ ಪಾಯಿಂಟ್, ಉದ್ಯೋಗ ವ್ಯವಹಾರದಿಂದ ಯಾವಾಗ ರಜಾ ಸಿಗುತ್ತದೆಯೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು. ಉದ್ಯೋಗದಿಂದ ಎಂದು ರಜಾ ಸಿಗುತ್ತದೆಯೋ ಅಂದು ಇಡೀ ದಿನ ತಂದೆಯನ್ನು ನೆನಪು ಮಾಡುವ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು. ಸೆಕೆಂಡ್ ಪಾಯಿಂಟ್, ಬಹಳಷ್ಟು ನಮ್ರತೆ ಮತ್ತು ಪ್ರೇಮದ ಭಾವನೆಯಿಂದ ಮುಗುಳ್ ನಗುತ್ತಾ ಮಿತ್ರ ಸಂಬಂಧಿಗಳ ಸೇವೆಯನ್ನು ಮಾಡಬೇಕು. ಮಿತ್ರ ಸಂಬಂಧಿಗಳಲ್ಲಿ ನಿಮ್ಮ ಬುದ್ಧಿ ಅಲೆದಾಡಬಾರದು. ಯಾರ ಕಡೆಯೂ ನಿಮ್ಮ ಬುದ್ಧಿ ಅಲೆದಾಡಬಾರದು. ಪ್ರೀತಿಯಿಂದ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಇಂದಿನ ವರದಾನ ಆಗಿದೆ. ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ, ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ನಡೆದಾಡುತ್ತಾ ತಿರುಗಾಡುತ್ತಾ ಇರುವಾಗ ಬ್ರಹ್ಮ ತಂದೆ ಮಾಯಾಗಿ ಎಲ್ಲರಿಗೂ ಶ್ರೀಕೃಷ್ಣ ಕಾಣಿಸುತ್ತಿದ್ದರು. ಇದೇ ಸಾಕ್ಷಾತ್ಕಾರ ಎಲ್ಲರೂ ಎಲ್ಲವನ್ನೂ ತ್ಯಾಗ ಮಾಡಿ ಪರಮಾತ್ಮ ತಂದೆಗೆ ಸಮರ್ಪಿತ ಆಗುವಂತೆ ಮಾಡಿತು. ಅದೇ ರೀತಿ ಸಾಕ್ಷಾತ್ಕಾರದ ಮೂಲಕ ಈಗಲೂ ಕೂಡ ಸೇವೆ ನಡೆಯುತ್ತದೆ. ಯಾವಾಗ ಸಾಕ್ಷಾತ್ಕಾರದ ಮೂಲಕ ಪ್ರಾಪ್ತಿ ಸಿಗುತ್ತದೆಯೋ ಆಗ ಅವರು ಪರಮಾತ್ಮ ತಂದೆಗೆ ಮಕ್ಕಳಾಗದೆ ಹಾಗೇ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸಿ. ಭಾಷಣವನ್ನು ಮಾಡುವಂತವರು ಬಹಳಷ್ಟು ಜನ ಇದ್ದಾರೆ, ಆದರೆ ನೀವು ಅನುಭವವನ್ನು ಮಾಡಿಸುವಂತವರಾಗಿ ಆಗ ನಿಮ್ಮನ್ನು ನೋಡಿ ಇವರು ಪರಮಾತ್ಮನ ಮಕ್ಕಳು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಅಂದರೆ ಪರಮಾತ್ಮನ ಸಂದೇಶಿಗಳು ಎಂದು ನಿಮ್ಮನ್ನು ನೋಡಿ ಆಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಸದಾ ಆತ್ಮಿಕ ಖುಷಿಯ ಅನುಭವವನ್ನು ಮಾಡುತ್ತಾ ಇರಿ. ಆಗ ಎಂದೂ ಕೂಡ ಗೊಂದಲಕ್ಕೊಳಗಾಗುವುದಿಲ್ಲ. ಗೊಂದಲದಿಂದ ಮುಕ್ತ ಆಗುವುದಕ್ಕೋಸ್ಕರ ಆತ್ಮಿಕ ಖುಷಿಯ ಅನುಭವವನ್ನು ಮಾಡಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸರ್ವರಿಗೂ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಈಗ ನಿಮ್ಮ ಮನಸ್ಸಿನ ಶುಭ ಭಾವನೆ ಅನ್ಯ ಆತ್ಮರಿಗೆ ಹೋಗಿ ತಲುಪಬೇಕು. ಶಾಂತಿಯ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸಿ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಬಳಿ ಈ ಶಾಂತಿಯ ಶಕ್ತಿ ಇದೆ. ಕೇವಲ ಶಕ್ತಿಯನ್ನು ಮನಸ್ಸಿನ ಮೂಲಕ, ತನುವಿನ ಮೂಲಕ ಪ್ರತ್ಯಕ್ಷಗೊಳಿಸಿ. ಒಂದು ಸೆಕೆಂಡ್ನಲ್ಲಿ ಮನಸ್ಸಿನ ಸಂಕಲ್ಪವನ್ನು ಏಕಾಗ್ರ ಮಾಡಿಕೊಳ್ಳಿ. ಆಗ ವಾತಾವರಣದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನ ಸ್ವತಃ ಹರಡುತ್ತಾ ಹೋಗುತ್ತದೆ. ಸೆಕೆಂಡ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆದರೆ ವಾತಾವರಣದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನ ಸ್ವತಃ ಹರಡುತ್ತದೆ. ಒಳ್ಳೆಯದು. ಓಂ ಶಾಂತಿ.